ಇನ್ನೊಂದು ಏನಂದ್ರೆ ಒಂದು ತತ್ವದಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ, ಹಾಗೇನೆ ತತ್ವಗಳು ಈ ನಿಮಿತ್ತ ತತ್ವಗಳು ಇರ್ತಾರೆ ಅಂತ
ಸೂಕ್ಷ್ಮ. ಯಾಕಂದ್ರೆ 24 ತತ್ವಗಳು ಬೆರೆಸಿದ ಮುದ್ದೆಯಿಂದ ಮಾಡಿದ್ದೇ ಈ ಜಗತ್ತೆಲ್ಲ, ಅದರಲ್ಲಿ ಎಲ್ಲ ಬರ್ತಾ ಇರತ್ತೆ, ಎಲ್ಲ ಮಿಕ್ಸ್ಚರೇ, ಸಪರೇಟ್ ಒಂದೊಂದು ಯಾವ್ದು ಇಲ್ಲ, ಎಲ್ಲ ಮಿಕ್ಸ್ಚರ್ 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 ಮಾಡಿ ಕಟ್ಟಿದ್ದೆ, ಎಲ್ಲರಲ್ಲಿ ಎಲ್ಲ ಸೇರಿದೆ. 33 ಆಯ್ತಲ್ಲ, 3 ರೂಪನು ಮನದೊಳಿಹ ಶ್ರವಣ ಆದಿಯೊಳಗಿಹ ಮತ್ಸ್ಯ ಕೂರ್ಮನು ಕೋಲ ರೂಪನು ತ್ವತ್ ರಸನದೊಳಗಿಪ್ಪ ನರಸಿಂಹ ಬಾಲವಟುವಾಮನನು ನಾಶಿಕ ನಾಳದೊಳು ವದನದಲಿ ಭಾರ್ಗವ ವಾಲಿ ಭಂಜನ ಹಸ್ತದೊಳು ಪಾದದಲ್ಲಿ ಶ್ರೀಕೃಷ್ಣ. ಅಂದ್ರೆ ದಶಾವತಾರ ರೂಪದಿಂದ ನಮ್ಮ ಇಂದ್ರಿಯಗಳಲ್ಲಿರುವಂತಹ ಚಿಂತನೆಯನ್ನು ಪಡ್ತಾ ಇದ್ದಾರೆ. 11 ಇಂದ್ರಿಯಗಳು ಅಂದ್ರೆ ಮೂಲ ರೂಪನು ಮನದೊಡಿಹ, ಮನಸ್ಸಿನಲ್ಲಿ ನಾರಾಯಣ ರೂಪದಿಂದಾನೆ. ನಂತರ ಯಾವ ಮನಸ್ಸು? ಎಲ್ಲಾ 4 ದೇಹಗಳ ಮನಸ್ಸಿನಲ್ಲೂ ಮೂಲ ರೂಪನು ನಾರಾಯಣ. ಅಂದ್ರೆ ಇದು 4 ದೇಹಗಳಲ್ಲಿ ಇರುವ ಎಲ್ಲಾ 11 ಇಂದ್ರಿಯಗಳಲ್ಲಿರುವ ರೂಪಗಳ ಪರಿಚಯ ಇದು. ಅರ್ಥ ಆಯ್ತಾ? ಸ್ವರೂಪ ದೇಹದಲ್ಲೂ ಹಾಗೆ, ಲಿಂಗ ಅನಿರುದ್ಧ ಸ್ಥೂಲಾದಿಗಳಲ್ಲೂ ಹೀಗೆ. ಮನದಲ್ಲಿ ಮೂಲ ರೂಪ ನಿಹ ಶ್ರವಣ ಆಲಿ ಒಳಗೆ ಮತ್ಸ್ಯ ಕೂರ್ಮ, ಶ್ರವಣದಲ್ಲಿ ಮತ್ಸ್ಯ, ಆಲಿ ಅಂದ್ರೆ ಕಣ್ಣು, ಕಣ್ಣಿನೊಳಗೆ ಕೂರ್ಮ, ಒಟ್ಟಾರೆ ಮನಸ್ಸಿನಲ್ಲಿ ನಾರಾಯಣ, ಶ್ರವಣದೊಳಗೆ ಮತ್ಸ್ಯ, ಕಣ್ಣಿನಲ್ಲಿ ಕೂರ್ಮ, ಮತ್ಸ್ಯ ಕೂರ್ಮ. ಇನ್ನ ತ್ವಕ್ಕು, ತ್ವಕ್ಕಿನಲ್ಲಿ ಕೋಲ ರೂಪಿ ವರಾಹ. ಮಾಮೂಲು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಕ್ರಮ, ಪಂಚ ಜ್ಞಾನೇಂದ್ರಿಯಗಳ ಕ್ರಮ ಹೇಗೆ? ಶ್ರೋತ್ರ ಚಕ್ಷುಸ್ಸು ತ್ವಕ್ಕು ಪ್ರಾಸನ ಘ್ರಾಣ 3, ಯಾಕೆ ಶಬ್ದ ಸ್ಪರ್ಶ ರೂಪ ರಸ, ಹೌದಾ? ಅದು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಶ್ರವಣದಲ್ಲಿ ಮತ್ಸ್ಯ, ಆರಿಯೊಳಗಿಹ ಕೂರ್ಮನು, ಕೋಲ ರೂಪನು ತ್ವಕ್ಕು, ವರಾಹದೇವರು ತಕ್ಕಿನಲ್ಲಿ, ರಸನದೊಳಗಿಪ್ಪ ನರಸಿಂಹ. ಇನ್ನ ಗಂಧದಲ್ಲಿ ಅಂದ್ರೆ ಮುಮುಗಿನಲ್ಲಿ ಬಾಲವಟು ವಾಮನನು ನಾಸಿಕ ಸದನದೊಡು. ಇನ್ನ ವದನದಲ್ಲಿ ವಾಕ್, ವದನದಲ್ಲಿ ಭಾರ್ಗವ, ಪಾಣಿ ವಾಲಿಭಂಜನ ಹಸ್ತದೊಡು, ಪಾದ ಪಾದದಲ್ಲಿ ಶ್ರೀಕೃಷ್ಣ. ನಂತರ ಹೇಳ್ತಾರೆ ವರಾಹ ಶಬ್ದ, ಕೋಲ ಶಬ್ದಕ್ಕೆ ಅರ್ಥ ವರಾಹ ಅಂತ. ಜಿನ ವಿಮೋಹಕ ಬುದ್ಧ ಪಾಯುಗ ಧನುಜ ಭಂಜನ ಕಲ್ಕಿ ಮೇಧ್ರದಿ ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳು ಮಾಡಬೇಕಾಗಿದೆ ಎಂದು ಹೇಳ್ತಾರೆ. ಅನುಭವಿಪ ವಿಷಯಗಳು ಕೃಷ್ಣಾರ್ಪಣವೆನದು ಕೈಕೊಂಬ ರುಜಿನಾರ್ದನ ವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕ. ಇನ್ನ ಪಾಯುವಿನಲ್ಲಿ ಜಿನ ವಿಮೋಹಕ ಬುದ್ಧ, ಮೇಧದಿ ಧನುಜರ ಸಂಹಾರ ಮಾಡಿರ್ತಕ್ಕಂತಹ ಕಲ್ಕಿ ಇದ್ದಾನೆ. ಈ ರೀತಿಯಲ್ಲಿ 10 ರೂಪಗಳ 10 ಕರಣಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳು ಅಂದರೆ ಪದಾರ್ಥಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಇರತಕ್ಕಂಥ ಏನು ಭಗವದ್ ರೂಪಗಳನ್ನ ಇಂದ್ರಿಯಗತ ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ ಮಾಡುವುದು, ಆ ಅನುಭವಿಸೋ ಕಾಲಕ್ಕೆ ಕ್ರಿಯೆಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ದೇವರಿಗೆ ಅಲ್ಲಿರುವ ಭಗವಂತನಿಗೆ ಐಕ್ಯ ಅನುಸಂಧಾನ ಮಾಡುವುದು, ಆಯಾ ರೂಪಗಳನ್ನ ಬಿಂಬಮೂರ್ತಿಗೆ ಐಕ್ಯ ಅನುಸಂಧಾನ ಮಾಡುವುದೇ ನಿಜವಾದ ಸಮರ್ಪಣೆ. ಅರ್ಥ ಆಯ್ತಾ? ಹೊರಗೆ ಪದಾರ್ಥಗತ ಭಗವದ್ ರೂಪಗಳು, ಇಂದ್ರಿಯಗತ ಭಗವದ್ ರೂಪಗಳು, ಕರ್ಮದಲ್ಲಿ ಹುಟ್ಟತಕ್ಕಂಥ ಕ್ರಿಯಾದಲ್ಲಿ ಹುಟ್ಟತಕ್ಕ ಭಗವದ್ ರೂಪಗಳನ್ನ ಆ ಇಂದ್ರಿಯಗತ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ, ಆ ಇಂದ್ರಿಯಗತ ಭಗವದ್ ರೂಪವನ್ನ ಬಿಂಬ ರೂಪದಿಂದ ಐಕ್ಯ ಚಿಂತನೆ ಮಾಡುವುದೇ ಮಹಾಪೂಜ. ಐಕ್ಯ ಚಿಂತನಂ ಪರಮಾರ್ಚನಂ ಅಂತ ಅದನ್ನೇ ಹೇಳಿದ್ರು. ವಿಷಯಗಳನ್ನ ಕೃಷ್ಣಾರ್ಪಣ ಅಂಬುದು ಅಂದ್ರೆ ಏನು ಅಂದ್ರೆ, ಅಲ್ಲಲ್ಲಿರುವ ರೂಪಗಳನ್ನ ಭಗವಂತನಿಗೆ ಕೊಟ್ಟು ಉಳದದ್ದು ನಾವು ಸ್ವೀಕಾರ
ಮಾಡಿ.
ಜಿನ ಅಂತ ಒಬ್ಬ ಜೈನರು, ಜೈನಮಠ, ಜೈನಮಠ ಪ್ರವರ್ತಕ ಜಿನ, ಅವನಿಗೆ ವಿಮೋಹಕ, ಅಲ್ಲಿ ಭಗವಂತ ಹುಟ್ಟಿದ, ಬುದ್ಧನಾಮಕನಾಗಿ ಬಂದ, ಅವರಿಗೆ ಮೋಹ ಕೊಟ್ಟ, ಅವರೆಲ್ಲ ವೇದಾನುಷ್ಠಾನ ಮಾಡ್ತಾ ಇದ್ರು, ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತಾ ಇದ್ರು, ಏ ಬೇಡ ಕೆಟ್ಟೋಗ್ತೀರಿ ಅಂತ ಹೇಳಿದಕ್ಕೆ ಅವರು ಬೇರೆ. ಅದೇ ಮಾತು ದೇವತೆಗಳಿಗೆ ಬೇರೆ ಅರ್ಥ ಆಯಿತು. ಆತನ ಬುದ್ಧನ ಮಾತುಗಳು ದೇವರಿಗೆ ಬೇರೆ, ದೇವತೆಗಳಿಗೆ ಬೇರೆ ಅರ್ಥ ಆಯಿತು, ಇವನಿಗೆ ಬೇರೆ ಅರ್ಥ ಆಯಿತು. ನಂತರ ಇನ್ನೊಂದು ಜೀವನ ನಲ್ಲಿಟ್ಟು ಹೋಗ್ಬಿಟ್ಟ ಭಗವಂತ. ಈ ಹೊರಗಿನ ಬುದ್ಧ ಏನಿದ್ದಾನೆ, ಈ ಬುದ್ಧನೇ ಬುದ್ಧ ಅಲ್ಲ, ದೇವರು ಬಂದ್ರು ಆ ಜೀವನ ನಲ್ಲಿಟ್ಟರು ತಾವು ಹೊರಟೋದ್ರು. ಆ ರೀತಿಯಲ್ಲಿ ಈ ಬುದ್ಧಾವತಾರ, ನಮ್ಮವ್ರು ಬುದ್ಧಾವತಾರ ಮಾಡಿ ದೇವ್ರು ನಮ್ದಲ್ಲ ಅಂತ ಹೇಳ್ಬಿಟ್ಟು ಆ ಬುದ್ಧನ ಹೋಗಿದ್ರೆ ಕಷ್ಟ ಆಗುತ್ತೆ. ಆ ಬುದ್ಧ ಅಲ್ಲ, ಬಂದ ಆ ಜೀವಿಯನ್ನಿಟ್ಟ, ಅದರೊಳಗೆ ತಾನಿದ್ದ, ತಾನು ಮಾತಾಡಿದ, ಹೊರಟೆ ಹೋಗ್ಬಿಟ್ಟ, ಆ ಜೀವಿ ಉಳಿದ ಶರೀರದಲ್ಲಿ. ಆಯ್ತು, ಬರ್ಕೊಳ್ಳಿ 20. ಅಲ್ಲ ಬುದ್ಧ ಅಲ್ಲ, ಭಗವಂತ ಅಲ್ಲಿ ಬಂದ ಒಂದು ರೂಪದಲ್ಲಿ ಪ್ರಾದುರ್ಭೂತನಾದ, ಹೇಳಿದ. ನಂತರ ಕೃಷ್ಣ ಹೇಗೆ ತಾನು ಸ್ವರೂಪದಿಂದಲೇನೆ ಪ್ರಕಟ ಆಗಿ ದರ್ಶನ ಕೊಟ್ಟಿದ್ರು ಕೂಡ ಕೊನೆಗೆ ಪರಂಧಾಮಕ್ಕೆ ಹೋಗುವಾಗ ಒಂದು ಶರೀರ ಸೃಷ್ಟಿ ಮಾಡಿ ಇಟ್ಟು ಹೋದನು, ಆ ತರ ಭಗವಂತ ಶರೀರ ಸೃಷ್ಟಿ ಮಾಡಿ ಅಲ್ಲಿ ಜೀವನ ಇಟ್ಟು ಹೋಗ್ಬಿಟ್ಟ. ಎಲ್ಲರೂ ಇದೇ ಬುದ್ಧ ಅಲ್ಲ, ಆ ಬುದ್ಧ ಹೊರಟು ಹೋದ, ನಮ್ ಸ್ವಾಮಿ ಬೇರೆ, ನಂತರ ಬುದ್ಧ ಬಂದ. ಹೌದು ಹೌದು, ಅಂದ್ರೆ ಅಲ್ಲಿ ಹೇಳೋದೇನು ಅಂದ್ರೆ, ಆ ಜೈನನಿಗೆ ಉಪದೇಶ ಕೊಟ್ಟ ಬುದ್ಧನೇ ಇನ್ನೊಂದು ರೂಪದಿಂದ ಇವನು ಈ ಬುದ್ಧನಾಗಿ ಬಂದ ಅಂತ. ಇವನ್ ಎರಡು ರೂಪ ಅಂತ ಹೇಳ್ತಾರೆ. ಹಾ, ಭಗವಂತ ತಾನು ಬಂದು ತನ್ನ ರೂಪದಿಂದಲೇ ದರ್ಶನ ಕೊಟ್ಟು ಮೋಹಗೊಳಿಸಿ ಈ ಶರೀರ ಸೃಷ್ಟಿ ಮಾಡಿ ಜೀವನದಲ್ಲಿಟ್ಟು ಹೊರಟ. ಬುದ್ಧಾವತಾರ ಕಲಿಯುಗದಲ್ಲಿ, ಕಲಿಯುಗದ ಅಂದ್ರೆ ಅಂತ್ಯ, ದ್ವಾಪರ ಅಂತ್ಯದಲ್ಲಿ ಕಾಣ. ಇವನಂತರ ಮತ್ತೆ ಆ ಜೀವಿಯೇ ಮತ್ತು ಇನ್ನೊಂದು ರೂಪದಿಂದ ಈ ಬುದ್ಧನಾಗಿ ಬಂದ. ಯಾಕಂದ್ರೆ ಕಾಲ ವ್ಯತ್ಯಾಸ ಆಗುತ್ತೆ, ಅವಾಗ ಈ ಬುದ್ಧ ಬಂದದ ಕಾಲಕ್ಕೂ ವ್ಯತ್ಯಾಸ ಆಗುತ್ತೆ. ಅವನೇ ಆ ಜೀವಿಯೇ ಮತ್ತಿನೊಂದು ರೂಪದಲ್ಲಿ ಬಂದ. ಅವರೇ ಹೇಳ್ತಾರೆ, ಬಿಟ್ಟು ಹೋದ್ರೆ ನೀವು ಒಂಥರ ಹೇಳ್ತಾರ, ಅವ್ರು ಬಂದಿದ್ರು ಆ ದಲೈ ರಾಮ ಅಂತ ಬರ್ತಾರಲ್ಲ, ಅವರೇ ಹೇಳ್ತಾರೆ, ಹಿಂದೆ ಬಂದ ನಮ್ಮವರು ಮತ್ತೆ ಬಂದಾರೆ, ಇವನೇ ಅನೇಕ ಅವತಾರಗಳು ತಗೊಂಡು ಬರ್ತಾ ಇರ್ತಾರೆ. ಒಳ್ಳೆದ ಉದ್ಧಾರ ಅವರಲ್ಲಿ ಇದೆ, ಅವರಲ್ಲಿ 8ನೇವರು 9ನೇವರು ಕಂಟಿನ್ಯೂಸ್ ಆ ಬುದ್ಧನಿಂದ ಬಂದವರೆಲ್ಲ ಆ ಬುದ್ಧನದ್ದೇ ಅವತಾರ ಅಂತ ಹೇಳ್ತಾ ಬರ್ತಾರೆ. ಇದೆಲ್ಲ ಕಡೆ ಇದೆ, ನಮ್ಮಲ್ಲೂ ಕೂಡ ಪೀಠಗಳಲ್ಲಿ ಬಂದ 10ನೇವರು, 10ನೇವರು ಅವರ ಸನ್ನಿಧಾನ ಇರುತ್ತೆ ಅಂತ. ಆ ಮಣಿಮಂತನ ಕೂಡ ಅಷ್ಟೇ, ಇಲ್ಲಿ ಅದ್ವೈತಗಳಲ್ಲಿ 10ನೇವರು ಪ್ರಭಾವ ಜಾಸ್ತಿ, 10ನೇವರಲ್ಲಿ ಅವರ ಹಿರಿಯರದ್ದೆಲ್ಲ ಬರ್ತಾ ಇರುತ್ತೆ, ಡಿಕಾಷನ್ ಎಲ್ಲ ಅಲ್ಲಿ ಕೊಡ್ತಾ ಇರುತ್ತೆ ಅಂತೇಳಿ. ಹಾಗೆ ನಮ್ಮಲ್ಲೂ ಕೂಡ ವ್ಯಾಸರಾಮಠದಲ್ಲಿ ಬರುತ್ತೆ. ವ್ಯಾಸರಾಜರು ಹೇಳಿದರು, ನೀವು ಎರಡೇ ಅಧ್ಯಾಯಕ್ಕೆ ಬರೀ ಚಂದ್ರಿಕಾ ಭಾಷ್ಯಕ್ಕೆ ಎರಡೇ ಅಧ್ಯಾಯಕ್ಕೆ ಬರೆದಿದ್ದೀರಾ, ಇನ್ನು ಎರಡು ಅಧ್ಯಾಯ ಉಳಿತಲ್ಲ ಅಂದ್ರೆ ದಶಮೋ ಮತ್ತಮೋ ಭವೇತ್ ಅಂತ ಹೇಳ್ತಾರೆ. 10ನೇವ ನನ್ನಿಂದ 10ನೇವ ದೇಹ ಚಂದ್ರಿಕಾ ಅಂತ, ಮತ್ತಮೋ ಭವೇತ್ ಅವ್ರ ಸಮಾನ ಯಾರು, ಅವರೇ ಆಗ್ಬೇಕಲ್ಲ, ಅವರೇ ಇನ್ನೊಂದು ರೀತಿಯಲ್ಲಿ ಬಂದ. ವ್ಯಾಸರಾಜರೇ ಚಂದ್ರ ಶೇಷಚಂದ್ರಿಕಾಚಾರ್ಯರಾಗಿ ಬಂದು ಮಾಡ್ಕೊಂಡು ಅದೇ ಅಂದ್ರೆ ದೊಡ್ಡವರು ಇರ್ತಾರಲ್ಲ, ಅವ್ರವ್ರ ಕಾರ್ಯ ಮಾಡ್ಲಿಕ್ಕೆ ಬಂದ ಕಾಲಕ್ಕೆ 10ನೇವರಲ್ಲಿ ಅದು ಬರ್ತಾರೆ ಅಂತ ಹೇಳಿ. ಸಾಮಾನ್ಯ ಪೀಠದಲ್ಲಿ ಅದೇ ಅವರ ಸಂಪ್ರದಾಯ ಪ್ರಕಾರ ಅದು 10, 7, 8, 9 ಯಾರು ಬೇಕೋ ಅವರು ಏನು ಹೇಳ್ತಾರೆ ಆ ಪ್ರಕಾರ ಬರ್ತಾ ಇರ್ತದೆ. ಒಟ್ಟಾರೆ ರಾಯರ ಅವತಾರಗಳೆಷ್ಟು ಅಂದ್ರೆ ಒಟ್ಟಾರೆ ಅಲ್ಲಿ ಏನಾಗ್ತಾ ಇದೆ, ಅವರಲ್ಲಿ ಇವರ ಸನ್ನಿಧಾನವು ಅವರೇ ಬರೋದು ಎರಡು ಒಂದು ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ರಾಯರ ಅವತಾರಗಳೆಷ್ಟು ಅಂತ ಹೇಳಿದ್ರೆ ನಮಗೆ ನಾಲ್ಕು ಗೊತ್ತಿತ್ತು. ನಾಲ್ಕೇ, ಒಂದು ಪ್ರಹ್ಲಾದರು, ವಾಲ್ಮೀಕರು, ವ್ಯಾಸರಾಜರು, ರಾಘವೇಂದ್ರರು ಅಂತ ಇಷ್ಟು ನಮ್ಗೆ ಗೊತ್ತು. ಆದರೆ ಸತ್ಯಸಂಧರು ಅಂತಾರಪ್ಪ ಅದು ಗೊತ್ತಿಲ್ಲ, ಚತುರ್ಥ ಸತ್ಯಸಂಧತಃ ಅಂತ ಹೇಳ್ತಾರೆ ಅದು ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಯಾರೋ ಸೇವಾ ಮಾಡ್ಲಿಕ್ಕೆ ಹೋದಾಗ ನನಗೆ ಪರಿಮಳ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿದ್ದೇನೆ ಹೋಗ್ರಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅಲ್ಲ ಅನ್ಲಿಕ್ಕೂ ಆಗಲ್ಲ, ಹೌದು ಅನ್ಲಿಕ್ಕಾಗಲ್ಲ. ದೊಡ್ಡವರು ನಮ್ಗೆ ಗೊತ್ತಿದ್ರೆ ಹೇಳಬೇಕು ಸುಮ್ಮನೆ ಅಂತಾರೆ. ಹೌದು ಸತ್ಯ, ಹೌದು ಸತ್ಯಸಂಧರು ರಾಯರೇ ಅಲ್ಲಿ ಬಂದಾರೆ ಅಂತ ಹೇಳ್ತಾರೆ. ಎಷ್ಟು ಸಲ ಬಂದವರು, ಎಲ್ಲಿಗೆ ಬಂದವರು, ಯಾರ್ಯಾರು ಬಂದವರು, ಯಾರಿಗೆ ಗೊತ್ತು ಗೊತ್ತಿದ್ದಷ್ಟು ಇಷ್ಟು ಎಲ್ಲರ್ಥ ಆಯ್ತಾ. ಪ್ರಶ್ನೆಗೆ ಉತ್ತರ ಬಂತ ಅನೇಕ ಬರ್ತಾ ಇರುತ್ತೆ. ಯಾಕಂದ್ರೆ ರಾಯರು ಮೂರೇ ನಾಲ್ಕೆ ಬಂದ್ರಲ್ಲ, ಮಿಕ್ಕದೆಲ್ಲ ರಾಯರು ಅಂತ ಹೇಗೆ ನಂಬುವುದು ಅಂತ ಪ್ರಶ್ನೆ. ಅದಕ್ಕೆ ಅಲ್ಲೇ ಉತ್ತರಗಳು ತುಂಬಾ ಬರ್ತಾ ಇದೆ. ಇನ್ನೂ ಗೊತ್ತಿರೋದು ಈಗ ಎಷ್ಟೆಷ್ಟು ಬಂದು ಯಾರ್ಯಾರು ಇಷ್ಟ ಅಂತ ಹೋಗ್ತಾರೆ. ಯಾಕಂದ್ರೆ ಅಪರೋಕ್ಷ ಜ್ಞಾನ ನಂತರ ಪ್ರಾರಂಭ ಕರ್ಮ ಕಳ್ಕೊಳ್ಳಿಕ್ಕೆ ಅನೇಕ ಜನ್ಮಗಳು ಹೊತ್ತು ಬರಬೇಕಾಗುತ್ತೆ. ಆದ್ದರಿಂದ ಸರಿ 28ನೇ ಮ ಕೇಶವಾದಿ ಕೇಶವ ಮೊದಲಾದ ಸುಮೂರ್ತಿ ಶೋಭನಕರವಾದ ಮೂರ್ತಿಗಳನ್ನು ದ್ವಾದಶ ಮಾಸ 12 ತಿಂಗಳು ದ್ವಾದಶ ಕುಂಡಗಳಲ್ಲಿ ಹನ್ನೆರಡು ನಾಮಗಳಲ್ಲಿ ಚಿಂತನೆ ಮಾಡಬೇಕು. ಆರು ಋತುಗಳಲ್ಲಿ ವಸಂತ ಮೊದಲಾದ ಆರು ಋತುಗಳಲ್ಲಿ ಅನಿರುದ್ಧಾದಿ ಆರು ರೂಪಗಳು ವೇದವ್ಯಾಸ ಅನಿರುದ್ಧ ಮೊದಲಾದ ಆರು ರೂಪಗಳು ವಾಸವಾಗಿಹವೆಂದು ಸ್ಥಿರವಾಗಿ ನೆಲೆಸಿವೆ ಎಂದು ತಿಳಿಯಬೇಕು. ವಸಂತ ಋತುವಿನಲ್ಲಿ ಅನಿರುದ್ಧ, ಗ್ರೀಷ್ಮ ಋತುವಿನಲ್ಲಿ ಪ್ರದ್ಯುಮ್ನ, ವರ್ಷ ಋತುವಿನಲ್ಲಿ ಸಂಕರ್ಷಣ, ಶರದ್ ಋತುವಿನಲ್ಲಿ ವಾಸುದೇವ, ಹೇಮಂತ ಋತುವಿನಲ್ಲಿ ನಾರಾಯಣ, ಶಿಶಿರ ಋತುವಿನಲ್ಲಿ ವೇದವ್ಯಾಸ, ಈ ಕ್ರಮದಿಂದ ಆಯಾ ಋತುಗಳ ಹೆಸರಿನಿಂದಲೇನೆ ಆಯಾ ರೂಪಗಳು ನಿಂತಿವೆ ಎಂದು ತಿಳಿಯಬೇಕು. ತ್ರಿಂಶತಿ ತ್ರಿಂಶತಿ ಮೂವತ್ತು ವಾಸರದಿ ತ್ರಿಂಶತಿ ಮೂವತ್ತು ವಾಸರದಿ ವಾರಗಳಲ್ಲಿ ಸತ್ಕರ್ಮ ಧರ್ಮ ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ಅರ್ಥಾಗಿಲ್ಲ. ಮೂವತ್ತು ವಾರ ಅಂದ್ರೆ ಯಾವ ಲೆಕ್ಕ ಅದು?
ಒಂದು ವಾರ ಅಂತೀವ.
ಎಷ್ಟಾಗುತ್ತೆ ದಿನ? ಮೂವತ್ತೆಂಟು ಏಳು ಎಷ್ಟಾಯ್ತು? ಇನ್ನೂರ ಹತ್ತು ದಿವಸ ಚಿಕ್ಕದಲ್ಲಿ ಕೊಡ್ಬೇಕು. ಮೂವತ್ತು ದಿನಗಳು ಅದಕ್ಕೆ ವಾರಗಳು ದಿನಗಳು. ಒಂದು ವಾರ ಅಂದ್ರೆ ಏಳೇಳು ದಿವಸ ಅಂತ ದಿನಗಳು ದಿನ ವಾರ ಅಂದ್ರೆ ದಿನ ಅಂತ ವಾಸರ ಅಂದ್ರೆ ದಿನ. ಅದಕ್ಕೆ ವಾಸರ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ ದಿನ ಅಂತ. ನಾವು ವಾರ ಆದಿತ್ಯವಾರ ಸೋಮವಾರ ಅಂತ ಹೇಳ್ಬೋದು. ವಾರ ಅಂದ್ರೆ ಹೇಳಲ್ಲ ಒಂದೇ ದಿವಸ ಅಲ್ಲ ಅದಕ್ಕೆ ಆದಿತ್ಯ. ಒಟ್ಟಾರೆ ನಿಮ್ಗೆ ಎಷ್ಟು ಇರುತ್ತೆ ತಿಂಗಳಲ್ಲಿ? ಮೂವತ್ತು ದಿವಸ ಅಲ್ಲ, ಆ ಮೂವತ್ತು ದಿವಸದಲ್ಲಿ ಇಪ್ಪತ್ನಾಲ್ಕು ಕೇಶವಾದಿ ರೂಪ ಆರು ಈ ರೂಪಗಳು ತಿಂಗಳಲ್ಲೂ ತಗೊಳ್ರಿ ಅಲ್ಲೂ ತಗೊಳ್ರಿ ಅಂತ. ಹಾಗಿಲ್ಲ, ತಿಂಗಳಲ್ಲಿ ಮೂವತ್ತು ದಿವಸ, ಮೂವತ್ತು ದಿವಸದಲ್ಲಿ ಯಾವ್ಯಾವ ರೂಪ ಇರುತ್ತೆ? ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು, 12 ಸಾವಿರ ರೂಪಗಳು, ಇದು ವೇದವ್ಯಾಸ ರೂಪಗಳು ಚಿಂತನೆ. ಹಾಗಲ್ಲದೆ ಇನ್ನೇನು ಋತುಗಳಲ್ಲೂ ಕೂಡ ಈ ರೂಪಗಳು ಅನಿರುದ್ಧಾದಿ ವೇದವ್ಯಾಸರೂಪಗಳು ಚಿಂತನೆ ಮಾಡಿ ಅಂತ ಅಷ್ಟು ಹೇಳಿ. ಬರ್ಕೊಳ್ತೀರಾ? ಬರ್ಕೊಳ್ತೀರ. ಆರು ಋತುಗಳಲ್ಲಿ ಪೂರ್ತಿ ಮಾಡಿಬಿಡಲ್ವ? ಪರಾಪೇಕ್ಷೆ ಇಲ್ಲದೆ ನಿರಾಶೆಯಿಂದರಿ ಪ್ರೀತಿಗಾಗಿ, ಪ್ರೀತಿಗಾಗಿ ನಿರಾಶೆಯಿಂದರಿ ಆಶೆ ಇಲ್ಲದೆ ಮಾಡು, ಸತ್ಕರ್ಮಾಚರಣೆ ಮಾಡಬೇಕು. ಸತ್ಕರ್ಮಾಚರಣೆ ಮಾಡಬೇಕು ಕರುಣವ ಬೇಡು, ಭಗವಂತನ ಕರುಣೆಯನ್ನ ಬೇಡಿ. ಅಂದರೆ ಇನ್ನ ಬೇಡಿ ಅಂತ ಬರೋದ್ರಲ್ಲ, ಇನ್ನೇನೂ ಬೇಡಬಾರದೆಂದು ತಾತ್ಪರ್ಯ ಬ್ರಾಕೆಟ್ ಅಲ್ಲಿ. ಕೊಂಡಾಡು, ಭಗವಂತ ತಿಳಿಸಿ ಸ್ತೋತ್ರ ಮಾಡುವ ಭಾಗ್ಯ ಕೊಟ್ಟು ಸ್ತೋತ್ರ ಮಾಡಿಸಿಕೊಳ್ತಾ ಇದ್ದಾನೆ. ತಿಳಿದು ಸ್ತೋತ್ರ ಮಾಡಿ ಇಲ್ಲಿ ತಿಂಗಳಿನ 30 ದಿನಗಳಲ್ಲಿ ಮೊದಲು 24 ದಿನಗಳ ನಿಯಾಮಕವಾಗಿ ಇಪ್ಪತ್ನಾಲ್ಕು ರೂಪಗಳು ಅನಂತರದ ಆರು ರೂಪಗಳ ಆರು ದಿನಗಳ ನಿಯಾಮಕವಾಗಿ ವೇದವ್ಯಾಸಾದಿ ಆರು ರೂಪಗಳು ಇವೆ ಎಂದು ತಿಳಿಯಬೇಕು.
ವೇದವ್ಯಾಸ ರೂಪ ಕೊನೆಯ ಅನಿರುದ್ಧಾದಿ ರೂಪಗಳಾದ ಮೇಲೆ ಅಥವಾ ವೇದವ್ಯಾಸ ಮೊದಲು
ಲೋಷ್ಠ ನೆಕ್ಸ್ಟ್ ಪದ್ಯ ಲೋಷ್ಠ ಮಣ್ಣಿನ ಹೆಂಟೆ ಕಾಂಚನ ಬಂಗಾರ ಲೋಹ ಕಬ್ಬಿಣ ಶೈಲಜ ಕಲ್ಲು ಕಾಷ್ಠ ಕಟ್ಟಿಗೆ ಮೊದಲಾದ ವಿಧ ವಿಧವಾದ ಅಖಿಳ ಜಡ ಎಲ್ಲ ಜಡ ಪದಾರ್ಥಗಳಲ್ಲಿ ಪರಮೇಷ್ಠಿ ಮೊದಲಾದ ಬ್ರಹ್ಮದೇವರೇ ಮೊದಲಾಗಿ ಇರುವಂಥ ಅಖಿಳ ಚೇತನರೊಳಗೆ ಎಲ್ಲ ರೀತಿಯಾದ ಚೇತನ ರಾಶಿಯಲ್ಲಿ ಅನುದಿನವು ಪ್ರತಿ ಪ್ರತಿ ದಿವಸದಲ್ಲಿ ಚೇಷ್ಟೆಗಳ ಮಾಡಿಸುತ್ತ ಅವರವರ ಒಳಗಿದ್ದು ಅವರವರ ಕರ್ಮಾನುಸಾರ ಕ್ರಿಯೆಗಳನ್ನು ಮಾಡಿಸುತ್ತಾ ತಿಳಿಸದೆ ಯಾರಿಗೂ ಗೊತ್ತಾಗ ಕೊಡದೆ ಶ್ರೇಷ್ಠನಾಗಿದ್ದು ಎಲ್ಲರಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದು ಎಲ್ಲರಿಗೆ ಸಕಲ ಜೀವರಾಶಿಗಳಿಗೆ ಸರ್ವೇಷ್ಟದಾಯಕ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕರ್ಮಾನುಸಾರ ಅವರವರ ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತಾ ಸರ್ವಜೀವರನು ಎಲ್ಲ ಜೀವರಾಶಿಗಳನ್ನು ಸಂತೈಸುವನು ಸಂತೋಷಗೊಳಿಸುತ್ತಾನೆ ಏನ್ ಬೇಕಾದ್ರು ಕೊಟ್ಟು ಸುಖ ಕೊಡ್ತಾನೆ ಅವರವ್ರಿಗೆ ಬೇಕಾದ ಮೂರು ವಿಧ ಜೀವರಾಶಿಗಳಿಗೆ ಯಾವ್ಯಾವ ಸುಖವೋ ಅದು ಕೊಡ್ತಾನಂತೆ ದೈತ್ಯರಿಗೆ ತನ್ನನ್ನು ಬೈಯೋದೇ ಸುಖ ಅದು ಕೊಡ್ತಾನಂತೆ ಸಜ್ಜನರಿಗೆ ಸ್ತೋತ್ರ ಮಾಡುವುದು ಸುಖ ಅದು ಕೊಡ್ತಾನೆ ರಾಜಸರಿಗೆ ಚೂರು ಬೈದು ಚೂರು ಸ್ತೋತ್ರ ಮಾಡ್ತಾನೆ ಅದು ಕೊಡ್ತಾನೆ ಆ ರೀತಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಸುಖಪ್ರದವೋ ಅದು ಕೊಡ್ತಾನೆ ಈ ದೈತ್ಯರಿಗೆಲ್ಲ ಗುಂಪು ಕೊಡಿಸಿ ದೇವರನ್ನ ಬೈಯೋದ್ರಲ್ಲಿ ಆನಂದ ಅವರಿಗೆ ಹೊತ್ತು ಕೂಡ ಊಟ ಕೂಡ ಬೇಕಾಗಲ್ಲ ಆ ತರ ಆ ಆನಂದ ಅವ್ರು ಕೊಡ್ತಾನೆ ದೇವರೇ ಅವ್ರು ನಿಂತು ಬಯಸ್ತಾನೆ ಬೈರೋ ಬೈರೋ ಅಂತ ಬಯಸ್ತಾ ಇರ್ತಾನೆ ಯಾಕೆ ಅಂತ ಹೇಳಿದ್ರೆ ಪಾಪ ಅವ್ರ ಸುಖ ಇಲ್ಲ ಸ್ವರೂಪದಲ್ಲಿ ಇದಾದ್ರೂ ಕೊಡೋಣ ಅಂತ ಕೊಡ್ತಾನೆ ಹಾಗೆ ಸರಿ ಮೂವತ್ತನೇ ಪದ್ಯ ವಾಸುದೇವ ಅನಿರುದ್ಧ ರೂಪದಿ ವಾಸುದೇವ ಮತ್ತು ಅನಿರುದ್ಧ ಈ ಎರಡು ರೂಪಗಳಿಂದ ಸರ್ವದಾ ಎಲ್ಲ ಕಾಲದಲ್ಲೂ ಪುಂ ಶರೀರದೊಳಿಹನು ಪುಂ ಶರೀರದೊಳಿಹನು ಪುರುಷರ ಶರೀರದಲ್ಲಿ ಇರುವಂಥವನಾಗಿದ್ದಾನೆ ಸಂಕರ್ಷಣನು ಪ್ರದ್ಯುಮ್ನ ಅದೊಂಚೂರು ಫ್ಯಾನ್ ಆಗ್ಬಿಟ್ಟು ಏನೋ ಕಮ್ಮಿ ಇದೆ ಅನ್ಕೊಂತ ಇದೆ ಹೌದೌದು ಚೂರ್ ಸಾಕು ಸಂಕರ್ಷಣ ಪ್ರದ್ಯುಮ್ನ ಬರ್ಕೊಂಡ್ರೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎರಡು ರೂಪಗಳಿಂದ ಸರ್ವದ ಸಂಕರ್ಷಣ ಪ್ರದ್ಯುಮ್ನ ಎರಡು ರೂಪಗಳಿಂದ ಸರ್ವದ ಎಲ್ಲಾ ಕಾಲದಲ್ಲಿ ಸ್ತ್ರೀ ಶರೀರದೊಳಿಹನು. ಸಕಲ ಸ್ತ್ರೀಯರ ಶರೀರದೊಳಗೆ ಇರುವಂಥವನಾಗಿದ್ದಾನೆ. ಸಕಲ ಸ್ತ್ರೀಯರ ಶರೀರದೊಳಗೆ ಇರುವಂಥವನು ಆಗಿದ್ದಾನೆ. ದ್ವಾಸುಪರ್ಣ ದ್ವಾಸುಪರ್ಣ ಎಂಬ ಶ್ರುತಿ ವಿನುತ ಮಂತ್ರ ಪ್ರತಿಪಾದ್ಯನಾದ ಸರ್ವಾಸು ನೀಲಯ ಎಲ್ಲರ ಒಳಗಿರುವ ಪ್ರಾಣದೇವರ ಒಳಗೆ ನೆಲೆಸಿರುವ ನಾರಾಯಣನ ನಾರಾಯಣ ರೂಪಿ ಭಗವಂತ ಭಗವಂತನನ್ನ ಇಲ್ಲಿ ನಾರಾಯಣನ ಭಗವಂತನ ಸದುಪಾಸನೆಯ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂಥ ಉಪಾಸನೆಯನ್ನು ಯೋಗ್ಯತೆಗೆ ತಕ್ಕಂಥ ಉಪಾಸನೆಯನ್ನು ಗುರುಗಳಿಂದ ಚೆನ್ನಾಗಿ ತಿಳಿದು ಧ್ಯಾನ ಮಾಡುವವರು ಜೀವನ್ಮುಕ್ತರೆನಿಸುವರು. ಅಪರೋಕ್ಷ ಜ್ಞಾನವನ್ನು ಪಡೆದು ಬದುಕಿರುವಾಗಲೇನೆ ಮುಕ್ತರಂತೆ ಇರುತ್ತಾರೆ. ಸರ್ವಾಸು ನಿಲಯನ ಅದಕ್ಕೆ ಇನ್ನೊಂದು ಅರ್ಥ ಸರ್ವಾಸು ನಿಲಯನ ಎಲ್ಲ ಅಸುರ ಜನರನ್ನ ಪೂರ್ಣವಾಗಿ ನಾಶಗೊಳಿಸುತ್ತಾನಾದ್ದರಿಂದ ಭಗವಂತ ಸರ್ವಾಸು ನಿಲಯ. ಇಲ್ಲಿ ಹೊರಗೆ ಕಾಣುವ ಸ್ತ್ರೀ ಪುರುಷರಲ್ಲಿ ಚಿಂತನೆ ಮಾತ್ರವಲ್ಲದೆ ನಮ್ಮೊಳಗೆ ಚಿಂತನೆ ಅಲ್ಲದೆ ನಮ್ಮೊಳಗೆ ಎಡಬಲ ಭಾಗಗಳಲ್ಲಿ ನಾಡಿಗಳಲ್ಲಿ ಎಡಬಲ ಭಾಗಗಳಲ್ಲಿ ನಾಡಿಗಳಲ್ಲಿ ನಿಂತ ಸ್ತ್ರೀ ಪುರುಷ ದೇವತೆಗಳಲ್ಲೂ ಚಿಂತನೆ ಮಾಡಬೇಕೆಂದು ತಾತ್ಪರ್ಯ. ಸಾಕಾ ಶ್ರೀಕೃಷ್ಣ.